ಅಲ್ಲ ಕೊಡಬೇಕಲ್ಲ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯತೋನ್ವಜಾತಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಳ್ಳೆ ಸಂದರ್ಭ, ಜೀವಿಯಾದವ ತನ್ನ ಬದುಕನ್ನೇ ಭಗವಂತನಿಗೆ ಪೂಜಾ ಅಂತ ಅರ್ಪಣೆ ಮಾಡಬೇಕು. ದೊಡ್ಡ ಯಜ್ಞ, ಬದುಕೇ ದೊಡ್ಡ ಯಜ್ಞ. ಅಂತಹ ಸಂದರ್ಭದಲ್ಲಿ ಈ ಯಜ್ಞದ ನಾನಾ ಮಜಿರು, ಹುಟ್ಟಿದ ಮೇಲೆ ಅನ್ನಪ್ರಾಶನ, ನಾಮಕರಣ, ಎಲ್ಲ ಏನೇನೇನೇನು ಆಗ್ತಾ ಇರುತ್ತೆ, ಇವೆಲ್ಲ ಯಾರಿಗೆ ಅಂತ ಮತ್ತೆ ಪ್ರಶ್ನೆ. ನಮ್ಮ ಕಲ್ಪನೆ ನಮಗೆ, ನಮ್ಮ ಮಕ್ಕಳಿಗೆ ಅಂತ. ಮದುವೆ ಯಾರಿಗೆ ಮಾಡ್ತಾ ಇದ್ದೀರಾ? ಶ್ರೀಕಾಂತನ ಮದುವೆ ಅಲ್ಲ, ಶ್ರೀಕಾಂತನ ಮದುವೆ ಅಲ್ಲ, ಶ್ರೀಕಾಂತ ಅಂತ ಹೆಸರಿಟ್ಟುಕೊಂಡ ಸ್ವಾಮಿ ಇದ್ದಾನಲ್ಲ, ಅದನ್ನ ಷೋಡಶಿಕಾರರು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಹುಟ್ಟಿದಾಗಲಿಂದ ನಾಮಕರಣ ಮೊದಲುಕೊಂಡು ಎಲ್ಲಾ ಸಂಸ್ಕಾರಗಳು ಮಾಡುತ್ತಾರೆ. ಆ ಸಂಸ್ಕಾರಗಳ ತಾತ್ಪರ್ಯ ಏನು? ಆ ಜೀವಿಗೆ ಒಳ್ಳೆ ಭಗವಂತನ ಕಡೆ ಪರಿವರ್ತನೆ ಆಗುವಂತೆ ಮಾಡುವುದೇ ಸಂಸ್ಕಾರಗಳು. 16 ಸಂಸ್ಕಾರಗಳು, ಷೋಡಶ ಸಂಸ್ಕಾರಗಳು ಅಂತ ಕರೀತಾರೆ. ಈ ಸಂಸ್ಕಾರಗಳಲ್ಲಿ ಶಾಸ್ತ್ರ ಯಾವ ದೃಷ್ಟಿಯಿಂದ ಇದನ್ನು ವಿಧಾನ ಮಾಡುತ್ತಾ ಇದೆ ಅಂತ ಹೇಳಿದರೆ, ನಾಮಕರಣ ಮೊದಲುಕೊಂಡು ಹೆಸರಿಡುವಾಗ ಯಾರಿಗೆ ಹೆಸರಿಟ್ಟದ್ದು? ಉತ್ಸವ ಹುಟ್ಟಿದ ಹಬ್ಬ, ಮಗು ಹುಟ್ಟಿದೆ ಅಂತ ಹಬ್ಬ ಯಾಕೆ ಮಾಡಬೇಕು ಅಂದರೆ, ಆ ಜೀವಿಯ ಜೊತೆಗೆ ಭಗವದ್ ರೂಪವೊಂದು ಬರುತ್ತೆ ನಮ್ಮನೆಗೆ. ನಮ್ಮನೆಗೇನೆ ಒಬ್ಬರು ಸಾಲಿಗ್ರಾಮ ಕೊಟ್ರೆ, ಅದು ನಮ್ಮನೆಯಲ್ಲೇ ಒಂದು 100 ವರ್ಷ ಇದ್ರೆ, ಆ ನಮ್ಮನೆಯಲ್ಲೇ 100 ವರ್ಷ ಇದ್ದ ಸಾಲಿಗ್ರಾಮ ಅಂತ ದೇವರದ್ದು ಹೇಳ್ತೀವಲ್ಲ, ಅದೇ ತರ ಇದು ಕದಲದ ಸಾಲಿಗ್ರಾಮ ಆದರೆ ಆ ಚಿಕ್ಕ ಮಗು ಕದಲುವ ಸಾಲಿಗ್ರಾಮ ಅಷ್ಟೇ. ಆ ಭಗವದ್ ರೂಪ ಅವನಲ್ಲಿ ಹಾಗೆ ಆಡಿಸ್ತಾ ಆಡಿಸ್ತಾ ತಾನೇ ಬರ್ತಾನೆ. ಅಂಥ ಭಗವದ್ ರೂಪ ನಮ್ಮ ವಂಶಕ್ಕೆ 100 ವರ್ಷ ಇರಲಿಕ್ಕೆ ಬಂತಲ್ಲ ಅಂತ ಜ್ಞಾನಿಗಳು ಸಂತೋಷದಿಂದ ಆ ಭಗವಂತನಿಗೆ ಆಹ್ವಾನ ಮಾಡುತ್ತಾ ಒಳ್ಳೆ ಹಬ್ಬವನ್ನ, ಅಂದ್ರೆ ಒಳ್ಳೆ ಉತ್ಸವವನ್ನು ಮಾಡುತ್ತಾರೆ. ಅಷ್ಟೇ ಅಲ್ಲ, ಬಂದಂತಹ ಸ್ವಾಮಿಗೆ ನಾಮಕರಣವನ್ನು ಮಾಡುತ್ತಾರೆ. ನಾಮಕರಣ ಯಾರಿಗೆ? ಆ ಭಗವಂತನಿಗೆ ನಾಮಕರಣ. ಭಗವಂತನಿಗೆ ನಾಮಕರಣ ಅಂದರೆ ಅವನನ್ನ ಆ ಹೆಸರಿಂದ ಕರೀತಾ, ಈ ಹೆಸರು ನೀನೇ ಇಡಿಸಿದ್ದು, ಮೇಲ್ನೋಟಕ್ಕೆ ನಾವು ಸೆಲೆಕ್ಟ್ ಮಾಡಿದವು, ನಮ್ಮವ್ರು ಸೆಲೆಕ್ಟ್ ಮಾಡಿದವು, ನಾನಾ ಯುದ್ಧ ಆಗಿ ಒಂದು ಹೆಸರು ಬರುತ್ತೆ ಅವರಕ್ಕೆ, ಹೌದಾ? ಅವೆಲ್ಲ ಮಾಡಿಸಿದ್ದವನೇ, ಕೊನೆಗೆ ಸೆಲೆಕ್ಟ್ ಮಾಡಿಸೋದು ಅವನೇ. ಅವನು ಮೊದಲು ಫಿಕ್ಸ್ ಮಾಡಿರ್ತಾನೆ, ಈ ಹೆಸರು ಈ ಯುದ್ಧ ನಂತರ ಈ ಹೆಸರು ಫಿಕ್ಸ್ ಮಾಡಿಸಬೇಕು ಅಂತ ಅವನೇ ಫಿಕ್ಸ್ ಮಾಡಿಸಿ ಆ ಹೆಸರು ಇಡಿಸ್ತಾನೆ. ಯಾಕೆ ಅಂದ್ರೆ ಆ ಹೆಸರು ತಾನೇ ಇಡಿಸಿಕೊಳ್ತಾನೆ, ಅದು ಅವರಿಗೆ ತಿಳಿಸಲ್ಲ. ಇಡಿಸಿಕೊಂಡು ಅವರಿಂದ ಆ ಹೆಸರಿಂದ ಕರೆಸಿಕೊಳ್ಳೋದು ಅವನೇ. ಅವನನ್ನೇ ಕರೆದಾಗ ಆ ಭಗವಂತ ಆ ಹೆಸರಲ್ಲಿ ಏನು ಗುಣಗಳಿರುತ್ತೆ ಅದನ್ನ ಆ ಜೀವಿಗೆ ಕೊಡ್ತಾ ಬರುತ್ತಾನೆ ಆ ಒಂದು 100 ವರ್ಷದ ಕಾಲದಲ್ಲಿ. ಈ ಉದ್ದೇಶದಿಂದ ನಾಮಕರಣ. ಇನ್ನ ಮದುವೆ ಮುಂಜಿ ಏನೇನಿದೆ ಅದು ಯಾರಿಗೆ ಅಂದ್ರೆ, ಜೀವನಿಗೆ ಸಂಸ್ಕಾರ ಭಗವಂತನ ಮೂಲಕ. ಸ್ವಾಮಿ ಇವನನ್ನ ಇದರಿಂದ ಚೆನ್ನಾಗಿ ಪಾರು ಮಾಡಯ್ಯ, ಗಾಯತ್ರಿ ಮಂತ್ರದ ಉಪದೇಶ. ಅಂದರೆ ಈ ಜೀವಿಗೆ ನೋಡಿ, ಗಾಯತ್ರಿ ಮಂತ್ರ ಜಪ ಮಾಡೋದು ಯಾರು? ನಾವು. ಮಾಡಿಸಿದ್ದು ಯಾರು? ದೇವ. ಹಾಗಾದರೆ ಉಪದೇಶ ಯಾರಿಗೆ? ಜೀವನಿಗೆ, ದೇವರ ಮೂಲಕ. ಶಾಸ್ತ್ರದೃಷ್ಟ್ಯಾತ ಉಪದೇಶ, ಭಗವಂತನ ಮೂಲಕ ಉಪದೇಶ. ಸ್ವಾಮಿ ಇವನಿಂದ ಗಾಯತ್ರಿಯನ್ನು ಮಾಡಿಸು ಅಂತ ಭಗವಂತನಿಗೆ, ಬಿಂಬಕ್ರಿಯೆಯಿಂದ ಪ್ರತಿಬಿಂಬಕ್ರಿಯ ಆ ಥರ ಬರ್ತಾ ಇದೆಯಲ್ಲ. ಹಾಗೆ ಆ ಹುಡುಗನಲ್ಲಿರುವ ಭಗವದ್ ರೂಪಕ್ಕೆ, ಹುಡುಗಿಯಲ್ಲಿರುವ ಭಗವದ್ ರೂಪಕ್ಕೆ ಮದುವೆ. ಅಲ್ಲಿರತಕ್ಕ ಲಕ್ಷ್ಮೀ ನಾರಾಯಣರ ಮದುವೆ ಅಂತ ನಾವು ಚಿಂತನೆ ಮಾಡಬೇಕಷ್ಟೇ ಹೊರತು ಜೀವರಿಬ್ಬರಿಗೆ ಮದುವೆ ಅಂತಲ್ಲ. ಹಾಗಾದರೆ ಇವತ್ತೇನು ನೀವು ಶುರು ಮಾಡ್ತಾ ಇದ್ದೀರಿ? ಮದುವೆ ಅಂಗವಾಗಿ ಪದಾರ್ಥಗಳನ್ನು ತಗೋಬೇಕು, ತಗೊಳ್ಳೋದು ಇವತ್ತು ಶುಕ್ರವಾರ ಶುರು ಮಾಡೋಣ ಅಂತಿದ್ದೀರಾ? ಅಡ್ಡಿ ಇಲ್ಲ, ರುಕ್ಮಿಣೀಶ ವಿಜಯ ಹೇಳ್ತೀರಲ್ಲ, ಅಷ್ಟಮಿ ಪ್ರಭಾವ ಹೋಗಿಬಿಡುತ್ತೆ. ಕೃಷ್ಣ ಹುಟ್ಟಿದ್ದ ಅಷ್ಟಮಿಯೇ, ಅಮಂಗಳ ಅಲ್ಲ, ಮಂಗಳ ಆಯಿತು. ದೇವರ ನಾಮಸ್ಮರಣೆ ಯಾವಾಗ ಬರುತ್ತೆ ಆ ತಿಥಿ ನಕ್ಷತ್ರ ವಾರ ಎಲ್ಲವೂ ಮಂಗಳ. ಅದಿಲ್ಲದ ಒಳ್ಳೆ ಮುಹೂರ್ತ ಅಮಂಗಳ. ಮುಹೂರ್ತ ಒಳ್ಳೆದಿಟ್ಟಿರ್ತಾರೆ, ಆದರೆ ದೇವರ ಸ್ಮರಣೆಯೂ ಇರಲ್ಲ, ಅದು ಅಮಂಗಳವಾದ ಮುಹೂರ್ತ ಅಂತರ್ಥ. ಆದ್ದರಿಂದ ಇವತ್ತೇ ಶುರು ಮಾಡಿ, ಶುಕ್ರವಾರ ಅಡ್ಡಿ ಇಲ್ಲ, ಭಗವಂತನ ಸ್ಮರಣೆ ಮಾಡುತ್ತಾ ಇಷ್ಟು ಸಂಕಲ್ಪ ಇರಲಿ. ಯಾಕಂದರೆ ಸಾಮಾನ್ಯ ಮದುವೆ ಮಾಡುವವರಿಗೂ ನಿಮಗೂ ವ್ಯತ್ಯಾಸ ಇರಲಿ. ನೀವು ಒಳ್ಳೆ ಸಾಧನೆ ಮಾಡುವವರು, ತಿಳ್ಕೊಂಡವರು, ಷೋಡಶಿ ಚತುರ್ದಶಿ ಕೇಳಿದವರು, ಅದರಿಂದ ಏನಿರಬೇಕು? ಇದು ಆ ಸ್ವಾಮಿ ಮದುವೆ ಮಾಡ್ತಾ ಇದ್ದೀವಿ, ಅಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಇವರಿಬ್ಬರ ಮದುವೆ ಸಂಭ್ರಮ ಇದು ಅಂತ ಮಾಡಿದಿರಾ, ನೀವು ತಗೊಂಡು ಬರುವ ಪ್ರತಿಯೊಂದು ಪ್ಯಾಕೆಟ್ ಪ್ಯಾಕೆಟ್ಗೂ ಪುಣ್ಯ ಬರ್ತಾ ಇರುತ್ತೆ. ದೇವರ ಮದುವೆಗಾಗಿ ನೀವು ಇವಾಗ ಪದಾರ್ಥಗಳು ತರಲಿಕ್ಕೆ ಹೋಗ್ತಾ ಇದ್ದೀರಾ, ಈ ಅನುಸಂಧಾನ ಪೂರ್ಣ ಇರಲಿ. ಇಡೀ ಮದುವೆಯಲ್ಲೆಲ್ಲ ಇದೇ ಅನುಸಂಧಾನ ಇರಲಿ. ದೇವರ ಆ ವಿಶೇಷವಾಗಿರತಕ್ಕಂಥ ಇದು ಕಲ್ಯಾಣ, ಅದು ಮಾಡ್ತಾ ಇದ್ದೀವಿ. ಯಾರೋ ಕೇಳಿದ್ರು, ನಮ್ಮೊಂದು ಚಿಕ್ಕ ಗುಡಿಸಲು ಪ್ರವೇಶ ಆಯ್ತಲ್ಲ, ಗೃಹ ಪ್ರವೇಶ ಅಂತ ಮಾಡಿದ್ವಿ. ಆ ಮಾಡಿದಾಗ ನಿಮ್ಮನೆ ಗೃಹ ಪ್ರವೇಶ ನಾ ಬಂದ್ವಿ. ನಾನಂದೆ, ಇದು ನಮ್ಮನೆ ಗೃಹ ಪ್ರವೇಶ ಇಲ್ಲ, ನಮ್ಮನೆ ಇದಲ್ಲ, ನಮ್ಮನೆ ಅಲ್ಲವೇ ಅಲ್ಲ. ರಾಜರು ಭಗವಂತ ಎಲ್ಲರೂ ಗೃಹ ಪ್ರವೇಶ ಮಾಡಿದ್ದಾರೆ, ಅವರದ್ದು ಗೃಹ, ಅವರ ಗೃಹ ಪ್ರವೇಶ ಅಂಗವಾಗಿ ನಾನು ಅವರ ಗೃಹ ಪ್ರವೇಶಕ್ಕೆ ಬಂದ ನಿಮಗೆಲ್ಲ ಕೂಡ ಸತ್ಕಾರ ಮಾಡುತ್ತಾ ಇದ್ದೇನೆ ಅಷ್ಟೇ. ಇದು ನನ್ನ ಮನೆಯಲ್ಲ, ಇದು ನಂದು ಅಲ್ಲ, ಯಾವಾಗೂ ಅವಂದೇ ಮನೆ. ಅಲ್ಲಿ ನಾನು ಚೂರು ಇದ್ದೇನೆ, ವಾಸಕ್ಕೆ ಇದ್ದೇನೆ ಅಷ್ಟೇ. ಇಡೀ ಜಗತ್ತೇ ಒಂದು, ಈ ಮನೆ ಅವಂದೇ ಅಲ್ವಾ, ಅವನೇ ವಾಸ ಮಾಡುತ್ತಾನೆ. ನಾನು ಚೂರು ಅವನ ಕೇಳಿಕೊಂಡು ಅವನು ಪೂಜೆ ಮಾಡಿಕೊಂಡು ಒಂದು 100 ವರ್ಷ ಕಾಲ ಟೈಮ್ನಲ್ಲಿ ಎಷ್ಟು ಕಾಲ ಇಲ್ಲಿ ಇಟ್ಟಿರ್ತಾನೋ ಗೊತ್ತಿಲ್ಲ, ಆ ಮನೆಯಲ್ಲಿ ಅಷ್ಟು ಕಾಲ ಇರಲಿಕ್ಕೆ ಪರ್ಮಿಷನ್ ತಗೊಂಡಿದ್ದೇನೆ ಅಷ್ಟೇ ಹೊರತು ಗೃಹ ಪ್ರವೇಶ ಯಾರದ್ದು? ಆ ಸ್ವಾಮಿದು ಗೃಹ ಪ್ರವೇಶ ಮಾಡಿದ್ದ ಅವರು, ಅದಕ್ಕಾಗಿ ಚೂರು ಅವರ ಸೇವೆಗಾಗಿ ನಾವು ಹೊರಟದ್ದು. ಆ ದೃಷ್ಟಿಯಿಂದ ನಾವು ಹೊರಟ್ರೆ ನಾವು ಮಾಡಿದ ಅದು ಗೃಹ ಪ್ರವೇಶ ಆಗ್ಬಹುದು, ಉಪನಯನ ಆಗ್ಬಹುದು, ಇನ್ನೇನೇ ಆಗ್ಬಹುದು, ಪ್ರತಿಯೊಂದು ಈ ಒಂದು ಮದುವೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಓಡಾಡಿದ್ದು ಏನ್ ತಿರುಗ್ತೀರ ಅಲ್ಲ, ಮತ್ತೆ ತಿರುಗ್ಲಿಕ್ಕಿದೆ. ಮದುವೆ ಆದ್ರೆ ಸುಸ್ತಾಕೊಳ್ಳಿಕ್ಕಿದೆ, ಮದುವೆ ಆಗುವವರೆಗೂ ಸುಸ್ತಾಗಿರಲ್ಲ, ಆದಮೇಲೆ ಅಪ್ಪ ಅಂತ ಆಗ್ಬಿಡುತ್ತೆ. ಆದರೆ ಇಷ್ಟು ತಿರುಗಿದ್ದು ಶ್ರೀಕಾಂತನ ಮದುವೆ ಅಂತ ನೀವು ಮಾಡಿದರೆ ಏನು ಇರಲ್ಲ ಪುಣ್ಯ, ಬರೀ ಶ್ರಮ ಮಾತ್ರ ಉಳಿದಿರುತ್ತೆ, ಸಂತೋಷ ಬರಬಹುದು. ಆದರೆ ಅಲ್ಲಿರೋ ಸ್ವಾಮಿಯ ಮದುವೆ ಅಂತ ಹೆಜ್ಜೆ ಹೆಜ್ಜೆಗೂ ನೆನಪಿಟ್ಟುಕೊಂಡು ತಿರುಗಿದಿರಾ? ಶ್ರೀಕಾಂತನ ಮದುವೆನೂ ಆಯಿತು, ಸ್ವಾಮಿಯ ಮದುವೆನೂ ಆಯಿತು, ನೀವು ತಿರುಗಿದ್ದಕ್ಕೆ ಒಂದೊಂದಕ್ಕೂ ಯಜ್ಞ ಮಾಡಿದ ಫಲ ಬರುತ್ತೆ ಈಗಿನ ಶುರುವಾದ ಕೂಡಲೇ. ಹೌದಾ? ಅಂಥ ಅಪರೂಪದ ಕೊಡುಗೆ ಕೊಟ್ಟದ್ದು, ಚಿಂತನಾಕ್ರಮ ಕೊಟ್ಟದ್ದೇ ಅಂದರೆ ಪ್ರಾಕ್ಟಿಕಲ್ಲಿ. ಇನ್ನೇನು ಕೊಟ್ಟಿಲ್ಲ ನಮಗೆ ವಿಷ್ಣು ತೀರ್ಥರು, ಏನು ಕೊಟ್ಟರು ಅಂದರೆ ನಿತ್ಯ ನಾವು ಮಾಡೋದೇ ಇದೆ, ಅದರಲ್ಲೇನು ಚೇಂಜ್ ಬಂದಿಲ್ಲ. ಇಂಥ ಜಪಗಳು ಮಾಡಿ, ಅದು ಮಾಡಿ, ಏನು ಸ್ನಾನಗಳು ಮಾಡಿ, ಅವೇನು ಹೇಳಿಲ್ಲ. ಡೈಲಿ ಮಾಡುವಂತಹ ಕೆಲಸಗಳಲ್ಲೇ ಮೆಂಟಲ್ ಟ್ಯೂನಿಂಗ್ ಮಾಡ್ತಾ ಬಂದರು. ಹೌದಲ್ಲ, ಫೈನ್ ಟ್ಯೂನಿಂಗ್ ಮಾಡ್ತಾ ಬಂದರು, ಎಲ್ಲಾ ಕಡೆ ದೇವರ ಚಿಂತನೆ ಸೇರಿಸ್ತಾ ಬಂದರು. ಅದು ಸೇರಿಸಿಕೊಂಡ್ರೆ ಬದೋಯ್ತು. ಅದೇ ರುಕ್ಮಿಣೀಶ ವಿಜಯ. ರುಕ್ಮಿಣೀಶ ವಿಜಯ ಅಂದ್ರೆ ಏನು? ಕೃಷ್ಣ ಮದುವೆಗೆ ಸಿದ್ಧ ಆಗಿದ್ದಾನೆ, ಬಲರಾಮನ ಮದುವೆ ಆಯಿತು, ಬಲರಾಮನ ಮದುವೆ ರೇವತಿಯಿಂದ ಆಯಿತು. ಹೌದಲ್ವ? ರೇವತ ಮಹಾರಾಜನ ಮಗಳು, ಕೃತಯುಗದ ಹೆಣ್ಣು ಮಗಳು. ಬ್ರಹ್ಮದೇವರ ಸಭೆಯಲ್ಲಿ ಅಪ್ಪ ಮಗಳಿಗೆ ಯಾವ ಗಂಡ ಇದ್ದಾನೆ ಅಂತ ಹುಡುಕಲಿಕ್ಕೆ ಹೋದಾಗ ಚೂರು ಹೊತ್ತು ಕೂತದ್ದಕ್ಕೆ ಯುಗಗಳೇ ಕಳೆದು ಹೋಗಿ ದ್ವಾಪರ ಯುಗದಲ್ಲಿರತಕ್ಕಂಥ ಬಲರಾಮನ ಜೊತೆಗೆ ಮದುವೆ ಮಾಡಬೇಕಾಗಿ ಬಂತು. ಟೈಮ್ ಡಿಫರೆನ್ಸ್ ಅಷ್ಟಿತ್ತು. ಇನ್ನ ಶ್ರೀಹರಿಗೆ ಹೆಣ್ಣು ಹುಡುಕಬೇಕು, ಅದಕ್ಕೆ ಆತ ಹುಡುಕಲಿಲ್ಲ, ಆತನ್ನೇ ಹುಡುಕೊಂಡು ಹೆಣ್ಣು ಬಂತು ಅಂತ ಹೇಳ್ತಾ ಇದ್ದಾರೆ. ಹಾ, ಭಗವಂತನ ಅನುಗ್ರಹ. ಆದರೆ ಇಲ್ಲಿ ಹೆಣ್ಣು ಅಂದ್ರೆ ಜ್ಞಾನ, ಹೆಣ್ಣು ಅಂದ್ರೆ ಜ್ಞಾನ. ಆ ಜ್ಞಾನ ಸ್ವಾಮಿ ಅನುಗ್ರಹ ಆಯ್ತಾ, ಅದು ನಮ್ಮನ್ನೇ ಹುಡುಕೊಂಡು ಬರ್ತಾ ಇರುತ್ತೆ. ಅರ್ಥ, ಭಗವಂತನ ಶರಣಾಗತರಾಗಿ ನಾವು ಹೊರಟರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ನಮ್ಮ ಪ್ರಯತ್ನವಿಲ್ಲದೇನೆ ನಮಗೆ ಭಗವಂತನ ತಿಳುವಳಿಕೆ ಹೊಳೀತಾ 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 ಹೋಗುತ್ತೆ. ಹಾಗೆ ಕೃಷ್ಣನತ್ರಿಗೆ ಹೆಣ್ಣು ಬಂತು. ಹೇಳ್ತಾರೆ, ಮೊದಲು ಸ್ವಯಂವರ ಪ್ರಕಟ ಮಾಡಿದ್ದ ಭೀಷ್ಮಕರಾಜ. ಸ್ವಯಂವರ ಪ್ರಕಟ ಮಾಡಿದಾಗ ಕೃಷ್ಣ ಗರುಡ ದೇವರನ್ನ ಕರ್ಕೊಂಡು ಹೋಗಿದ್ದ. ಅಲ್ಲಿದ್ದವರೆಲ್ಲ ಯೋಚನೆ ಮಾಡಿದ್ರು, ಈ ಸ್ವಯಂವರದಲ್ಲಿ ಕೃಷ್ಣ ಬರ್ತಾನೆ, ಬಂದ್ರೆ ತಪ್ಪದೇ ರುಕ್ಮಿಣಿ ಅವನ ಕೊರಳಲ್ಲೇ ಹಾಕ್ತಾಳೆ, ಅವನು ಬರದೇ ಮಾಡಬೇಕಂದ್ರೆ ಏನ್ ಮಾಡಬೇಕು? ಅದಕ್ಕೆ ಅವರೆಲ್ಲ ಸೇರಿಕೊಂಡು ಆ ಸಭೆಯಲ್ಲಿ ಊರಲ್ಲಿ ಎಲ್ಲಾ ಕಡೆ ಕೂಡ ಅವರೇ ಫುಲ್ ಆಕ್ಯುಪೈ ಮಾಡಿಕೊಂಡ್ಬಿಟ್ರು. ಸಭೆಯಲ್ಲಿರುವ ಎಲ್ಲಾ ಸೀಟ್ ಅವರೇ ಆಕ್ಯುಪೈ ಮಾಡಿಕೊಂಡ್ಬಿಟ್ರು, ಪ್ಲಾನ್ ಮಾಡಿದ್ದಾರೆ. ಇಲ್ಲಿರುವ ಎಲ್ಲಾ ಸೀಟು ನಾವೇ ಕೂತ್ಕೊಂಡ್ಬಿಟ್ರೆ ಕೃಷ್ಣ ಬರ್ತಾನೆ. ರಾಜನಿಗೆ ಹೇಳಿದ್ರು, ನೀನು ಚೂರು ಇವನಿಗೆ ಗೌರವ ಕೊಡಬಾರದು, ಕೇಳಬಾರದು. ಕೃಷ್ಣ ಬರ್ತಾನೆ, ಸೀಟ್ ಇರಲ್ಲ, ಕೂಡ್ಲಿಕ್ಕಿರಲ್ಲ, ಅವಮಾನ ಆಗುತ್ತೆ, ಹೊರಟೋಗ್ತಾನೆ. ಉಳಿದದ್ದು ನಾವೇ ನಮ್ಮ ಕೊರಳಲ್ಲೇ ಹಾಕಬೇಕು ಅಂತ ಪ್ಲಾನ್ ಮಾಡಿ ಮಾಡಿಸಿದ್ದು. ಇವನೇ ಅಲ್ಲ, ಅವರಲ್ಲಿ ಇವನೇ ನಿಂತು ಮಾಡಿಸಿದ್ದು. ಸರಿ, ಹಾಗೇ ಆಯಿತು. ಕೃಷ್ಣ ಬಂದ, ಬಂದ ಕೂಡಲೇ ಇಂದ್ರದೇವರೇ ಮೇಲಿಂದ ದೂತರನ್ನು ಕಳಿಸ್ತಾ ಇದ್ದಾರೆ. ಕೃಷ್ಣನಿಗೆ ನೀವು ಸಭಾಮಧ್ಯದಲ್ಲಿ ಸಿಂಹಾಸನ ಹಾಕಿ ಅಭಿಷೇಕ ಮಾಡಿ ನೀವೇ ಕೂಡಿಸದಿದ್ದರೆ ಎಲ್ಲರನ್ನ ಚಚ್ಚಿಬಿಡುತ್ತೇನೆ ಅಂತ ಕಳಿಸಿದರೆ ಎಲ್ಲರೂ ಹೆದರಿ ಕೃಷ್ಣನನ್ನ ಅದೇ ಸಭೆಯಲ್ಲಿ ಮಧ್ಯೆ ಸಿಂಹಾಸನ ಹಾಕಿ ಆತನಿಗೆ ಎಲ್ಲರೂ ಸೇರಿ ಅಭಿಷೇಕ ಮಾಡಿದರು. ಇಷ್ಟಾದ ಮೇಲೆ ರುಕ್ಮಿಣಿ ಕೃಷ್ಣನ ಕಡೆಗೆ ಬರುವಾಗ ಹೇಗೂ ಸಾಯಲು ಸಾಯ್ತೀವಿ, ಯುದ್ಧ ಮಾಡಿ ಸತ್ತು ಹೋಗೋಣ ಅಂತ ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದರೆ ಗರುಡ ದೇವರು ತಮ್ಮ ಪಕ್ಷದಿಂದ ಚೂರು ಗಾಳಿ ಬೀಸಿದರೆ ಎಲ್ಲಾ ಯೋಜನೆಗಳು ದೂರ ಸೈನ್ಯ ಸಹಿತವಾಗಿ ಬೀಳತಾ ಇದ್ದಾರೆ. ಅಂತಹ ಕಾಲಕ್ಕೆ ಭೀಷ್ಮಕ ರಾಜ ಕೇಳುತ್ತಾನೆ ಕೃಷ್ಣನನ್ನ, ಇವಾಗ ಬೇಡ, ತುಂಬಾ ಗಡಿಬಿಡಿಯಾಗಿದೆ, ಮುಂದೆ ಮಾಡೋಣ ಅಂತ ಹೇಳಿದರೆ ಸರಿ ಅಂತ ಕೃಷ್ಣ ಹೊರಟ. ಆವಾಗ ಶಿಶುಪಾರಾದಿಗಳು ಜರಾಸಂಧ ಇವೆಲ್ಲ ಸೇರಿಕೊಂಡು ಇಷ್ಟು ಆಲೋಚನೆ ಮಾಡಿದರು. ಸ್ವಯಂವರ ಅಂದರೆ ಕ್ಷತ್ರಿಯ ಬರಲೇಬೇಕು, ಅಡ್ಡಿ ಮಾಡಲಿಕ್ಕಿರಲ್ಲ. ಮದುವೆ ಅಂತ ಮಾಡಿಬಿಟ್ರಾಯ್ತಲ್ಲ, ಸ್ವಯಂವರ ಬೇಡ, ಮದುವೆ ನಿಶ್ಚಯ ಮಾಡಿಬಿಡೋಣ. ಶಿಶುಪಾರ ಜೊತೆಗೆ ಫಿಕ್ಸ್ ಮಾಡಿಬಿಡೋಣ, ಆದ ಮೇಲೆ ಮದುವೆಗೆ ಕರೆಯೋದೇ ಬೇಡ. ಇನ್ನು ಕರೆಯದೇ ಇದ್ರೆ ಕೃಷ್ಣ ಬರಲ್ಲ, ಅಭಿಮಾನ ಧನ. ಇಷ್ಟು ಮಾಡಿ ಯಾರು ಕರೆಯಬಾರದು ಅಂತ ಹೇಳಿದಾಗ ಅವ್ರಿಗೆ ಗೊತ್ತಾಗ್ಲಿಲ್ಲ, ಹುಡುಗಿನೇ ಕರೀತಾಳೆ ಅಂತ ಹೇಳಿ ಹುಡುಗಿಯನ್ನೇ ಕರೆಯೋಲೆ ಕಳಿಸ್ತಾ ಇದ್ದಾಳೆ. ಶತ್ವ ಗುಣ ಸ್ವಾಮಿ, ಅದ್ಭುತವಾಗಿರತಕ್ಕಂತಹ ನಿನ್ನ ಗುಣಗಳನ್ನ ಕೇಳಿ 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 ನನ್ನ ಎಲ್ಲಾ ರೀತಿಯಾದ ತಾಪಗಳನ್ನ ಪರಿಹಾರ ಮಾಡತಕ್ಕಂತಹ ನಿನ್ನ ಕಥೆಗಳನ್ನ ಕೇಳಿ ನಿನ್ನ ಮೇಲೆ ನನ್ನ ಮನಸ್ಸು ಸದಾ ಹರಿಯುತ್ತದೆ ಹರಿಯೇ. ಅಲ್ಲಿ ನಮಗೂ ಭಗವಂತನಲ್ಲಿ ಮನಸ್ಸು ಸದಾ ಹರಿಯಬೇಕಾದರೆ ಅಲ್ಲಿ ಉಪಾಯವನ್ನ ತಾಯಿ ಹೇಳಿಕೊಡ್ತಾ ಇದ್ದಾಳೆ, ದೇವರ ಗುಣಗಳು ಸದಾ ಕೇಳಿ ಅಂತ. ಹಾಗಾದರೆ ಆ ನಿನ್ನ ಗುಣಗಳು ಕೇಳಿ ಕೇಳಿ ನಿನ್ನನ್ನೇ ಮದುವೆ ಆಗಬೇಕು ಅಂತಿದ್ದೇನೆ. ಒಂದು ವೇಳೆ ನೀನು ಬಾರದಿದ್ದಳೆ ವ್ರತವನ್ನ ಹಿಡಿದು, ಉಪವಾಸ ವ್ರತವನ್ನ ಹಿಡಿದು ಕರ್ಷಿತಳಾಗಿ ಹೋಗ್ತೇನೆ, ನಿನಗಾಗಿ ತಪಸ್ಸು ಮಾಡಿ ಬರೋ ಜನ್ಮದಲ್ಲಾದರೂ ನಿನ್ನೇ ಪಡಿತೇನೆ. ಇನ್ನ ಮುಂದೆ ಹೇಳ್ತಾ ಇದ್ದಾಳೆ, ಒಂದು ವೇಳೆ ನನಗಾಗಿ ನೀನು ಬರುವುದಾದರೆ ನಮ್ಮವ್ರ ಜೊತೆ ಯುದ್ಧ ಮಾಡಬೇಕು ಅಂತ ನಿನಗೆ ಸಂಶಯ ಬೇಡ, ಇವರು ಸತ್ತು ಹೋಗ್ತಾರೆ ಅಂತ. ನಾನೇ ಹೊರಗೆ ಬರ್ತೇನೆ, ಕೋಟೆಯ ಹೊರಗೆ ಬರ್ತೇನೆ ದುರ್ಗಾ ಪೂಜೆಗಾಗಿ. ದುರ್ಗಾದೇವಿ ಪೂಜೆಗೆ ಬಂದಾಗ ನನ್ನನ್ನು ಅಲ್ಲಿಂದಲ್ಲೇ ಕರ್ಕೊಂಡು ಹೋಗಬಹುದು ಅಂತ ಹೇಳಿದಾಗ ಕೃಷ್ಣ ಆ ಪತ್ರವನ್ನ ತಂದ ಬ್ರಾಹ್ಮಣ ಹೇಳ್ತಾರೆ, ಕಶ್ಚನ ದ್ವಿಜವರ ಶ್ರೇಷ್ಠ ಅಂತ ಹೇಳ್ತಾರೆ. ಯಾರದು ಅಂದ್ರೆ ಜ್ಞಾನಿಗಳು ತಿಳಿದವರು ಹೇಳುತ್ತಾರೆ. ದ್ವಿಜವರ, ದ್ವಿಜ ಅಂದ್ರೆ ಎರಡನೇ ಜನ್ಮ ಪಡೆದದ್ದು ಪಕ್ಷಿ, ಪಕ್ಷಿಗಳಲ್ಲಿ ವರ ಯಾರು ಅಂದ್ರೆ ಗರುಡ ದೇವರು, ಅವರಿಗಿಂತ ಶ್ರೇಷ್ಠ ಅಂದ್ರೆ ರುಜುಗಣಸ್ಥರಾದವರು ಯಾರು, ಯಾರವರು ಲಾತವ್ಯರೇ, ನಮ್ಮ ವಾಜರಾಜಗಳು ಸಾರ್ವಭೌಮರೇ ಬಂದದ್ದು ಅಂತ ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾರೆ. ಅಂಥ ಮಹಾನುಭಾವರು ಬಂದರು, ಹೇಗೆ ಸೀತೆಯ ಮಾತನ್ನ ರಾಮನಿಗೆ ತಲುಪಿಸಿದರು ಹಾಗೆ ರುಕ್ಮಿಣಿಯ ಮಾತನ್ನ ಪತ್ರವನ್ನ ಕೃಷ್ಣನಿಗೆ ತಲುಪಿಸಿ ಅದ್ಭುತವಾಗಿರತಕ್ಕಂತಹ ಕಾರ್ಯ ಮಾಡುತ್ತಾ ಇದ್ದಾರೆ. ಅದೇನು ಚೂಟ್ ಪತ್ರ ಅದೇನು ತಲುಪಿಸುವಂತಹ ದೊಡ್ಡ ಕಾರ್ಯ ಏನಿದೆ ಅಂದ್ರೆ ಆ ಒಂದು ಪತ್ರದಲ್ಲೇ ರುಕ್ಮಿಣಿ ದೇವಿ ಬರೆದ ಪತ್ರದಲ್ಲೇ ನಾಲ್ಕು ವೇದಗಳ ಅರ್ಥ ಕೂತಿದೆ, ಅದನ್ನ ತೆಗೆದುಕೊಂಡು ಅರ್ಥ ತಿಳ್ಕೊಂಡು ಹೋದವರವರೇ ಅಂತ. ಅದಕ್ಕೆ ಯೋಗ್ಯತೆ ಇರಬೇಕು. ಸರಿ, ಕೃಷ್ಣ ತಂದಂತಹ ಪತ್ರ ತಂದಂತಹ ಬ್ರಾಹ್ಮಣ ಸತ್ಕಾರ ಮಾಡಿ ಆ ಕೈಯನ್ನು ಕುರುಕ್ತಾ ಇದ್ದಾನೆ. ಅಪ್ಪ ಎಷ್ಟಿನ ಒಳ್ಳೆ ಕೈ ಇದು, ಪತ್ರ ತಂದಿದೆ ಅಂತ ಹೇಳಿದ್ರೆ ಆ ಕೈ ಎರಡು ತಿಂಗಳು ಪರ್ಯಾಯ ಎರಡು ವರ್ಷ ಪರ್ಯಾಯ ಮಾಡಿದ್ರು ವಾಜರಾಜರು ಸಾರ್ವಭೌಮರು. ಆ ರೀತಿಯಲ್ಲಿ ನೋಡಿ, ಇವಾಗ್ಲೂ ಕೂಡ ಕೃಷ್ಣ ರುಕ್ಮಿಣಿ ವಿಠಲ ರಕುಮಾಯಿ ಅಂತ ರುಕ್ಮಿಣಿ ದೇವಿ ಅವರ ಪೂಜಾ ಮಾಡುವುದು ಆ ಬ್ರಾಹ್ಮಣನ ಸಂತತಿಯವರೇ, ಈಗಲೂ ಅವರೇ ಪೂಜಾ ಮಾಡುತ್ತಾರೆ. ಅಂತ ರೀತಿಯಲ್ಲಿ ಕೃಷ್ಣ ಪತ್ರವನ್ನು ಕಳಿಸಿದ, ತಾನಾಗಿ ಬಂದ, ಎಲ್ಲರಿಗೂ ಆಶ್ಚರ್ಯ. ಮದುವೆಗೆ ಕರೆದಿಲ್ಲ, ಕರೆಯದೆ ಮದುವೆಗೆ ಬಂದವ ಕೃಷ್ಣ ಒಬ್ಬನೇ ಅಲ್ಲಿ, ಇನ್ಯಾರೂ ಇಲ್ಲ. ಆದರೆ ನೋಡಿ, ನಾವಂತ ಕೆಲಸ ಮಾಡಲಿಕ್ಕಾಗತ್ತಾ? ಒಂದು ವೇಳೆ ಆಚೆ ಯಾರದೋ ಫಂಕ್ಷನ್, ಅವರು ಯಾರು ನಮ್ಮನ್ನು ಕರೆಯಲ್ಲ, ಕರೆದಿಲ್ಲ, ಕರೆಯಲ್ಲ, ಅದು ಗೊತ್ತು ನಮಗೆ. ಅವ್ರು ನಮ್ಮ ಮುಖ ನೋಡಿದರೆ ಸಿಡಿ ಸಿಡಿ ಮಾಡುತ್ತಾರೆ. ಆದರೆ ಅದರ ಮಧ್ಯೆ ಒಬ್ಬ ವ್ಯಕ್ತಿ ನಮ್ಮ ಬೇಕಾದವರಿದ್ದಾರೆ, ಅವ್ರು ಪರ್ಸನಲ್ ಆಗಿ ನಮ್ಗೆ ಲೆಟರ್ ಬರ್ದಾರಪ್ಪ, ಏನ್ರಿ ಸ್ವಲ್ಪ ಬರಬೇಕು ನಮ್ಗೆ ಅಂತ. ಅದು ಹುಡುಗಿ ಆಗಿರ್ಬೋದು, ಹುಡುಗ ಆಗಿ ಏನಾಗಿರ್ಬೋದು, ಕರೆದ್ರೆ ನಾವೇನ್ ಮಾಡ್ತೀವಿ? ಇಮಿಡಿಯೇಟ್ ಫೋನ್ ಮಾಡಿ ಸಾರಿ ಬರ್ಲಿಕ್ಕೆ ಆಗಲ್ಲ, ನಿಮ್ಮವರೆಲ್ಲ ನನ್ನ ಕಂಡ್ರೆ ಎಲ್ಲ ಗಂಡ ಕಾರ್ತಾರೆ, ಆದ್ರಿಂದ ನಾನು ಬರ್ಲಿಕ್ಕಾಗಲ್ಲ, ಪ್ಲೀಸ್ ಡೋಂಟ್ ಮೈಂಡ್ ಅಂತ ಹೇಳ್ಬಿಟ್ಟು ಮತ್ತ ನೀ ಹೊರಗೆ ಬಂದ ನಾ ಮೀಟ್ ಮಾಡ್ತೀನಿ ಅಂತ ಹೇಳ್ತು ಅಷ್ಟೇ ಅಲ್ವಾ. ಯಾಕೆ ನಮಗೆ ಅಭಿಮಾನ ಜಾಸ್ತಿ, ಇನ್ನೊಬ್ರು ಎಲ್ಲಿ ಅವಮಾನ ಮಾಡ್ತಾರೋ ತಡಿಲಿಕ್ಕಾಗಲ್ಲ, ಸಿಟ್ಟು ಬರುತ್ತೋ. ಹಾ, ಇನ್ನೊಂದು ಅವ್ರ ಮನೆ ನಾನೇನು ಹೋಗ್ಬೇಕು ಅಲ್ವಾ. ನಮಗೆಷ್ಟಿದ್ರೆ ಜಗತ್ತಿಗೆ ಒಡೆಯ, 14 ಲೋಕದ ಒಡೆಯ, ಆತ ಕರಿಯದೇ ಇರುವಂತವ್ರ ಮನೆಗೆ ತಾನಾಗಿ ಮುಖ ತೋರಿಸಿ ಹೋಗಬೇಕಾದ್ರೆ ಎಷ್ಟು ನಮ್ಮ ಹೇಳ್ತಾರೆ ಫೀಲಿಂಗ್ ಅಶೇಮ್ಡ್ ಅಂತ ಹೇಳ್ತೀವಲ್ಲ, ಆ ಥರ ಆಗ್ಬಿಡ್ತಾರೆ. ನಾಚಿಕೆಯಿಂದ ಹೋಗಿ ಅಪ್ಪ 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 ಓದಾಡ್ಬೇಕು, ಚೂರೂ ಇಲ್ಲ ಅಂತ ಅವನಿಗೆ. ಯಾಕೆ ಈ ಪ್ರಕೃತಿಯ ಗುಣಗಳು ಅವನಿಗೆ ಯಾವುದೂ ಅಂಟಿ ಇಲ್ಲ. ಇನ್ನೊಂದು ಹೇಳ್ತಾ ಇದ್ದಾರೆ, ನಮ್ಮದು ಅಂತ ವಸ್ತು ಎಲ್ಲಿರುತ್ತೋ ಆ ವಸ್ತುವನ್ನು ಪಡೆಯಲಿಕ್ಕೆ ಅಲ್ಲಿ ಎಂಥ ಪರಿಸ್ಥಿತಿ ಇದ್ರೂ ತಡ್ಕೊಳ್ಳಬೇಕು ಎಂಬುದನ್ನು ಕೃಷ್ಣ ತೋಳಿಕೊಡ್ತಾ ಇದ್ದಾರೆ. ನಮ್ದು ಅಂತ ವಸ್ತು ಇದ್ದರೆ ಅದು ಎಂಥ ಪರಿಸ್ಥಿತಿ ಏನಿದ್ರೂ ಕೂಡ ನಾವು ಹೋಗಿ ಅದನ್ನು ತಗೊಂಡು ಬರೋದರಲ್ಲಿ ಚೂರೂ ಅದರ ದಾಕ್ಷಿಣ್ಯ ಪಡಬಾರದು, ಆ ಪರಿಸ್ಥಿತಿಗೆ ನಾವು ತಲೆವಗಬಾರದು ಅಂತ ಕೃಷ್ಣ ತೋರಿಕೊಡುತ್ತಾನೆ. ಹಾಗೆ ಅಂದರೆ ಜ್ಞಾನ ಪಡೀಲಿಕ್ಕೆ ಹೋಗ್ತೀವಿ. ರುಕ್ಮಿಣಿ ಅಂದ್ರೆ ಯಾರು? ಜ್ಞಾನ. ಜ್ಞಾನವನ್ನು ಪಡೀಲಿಕ್ಕೆ ಹೋದಾಗ ಅಲ್ಲಿರುವ ಸುತ್ತಿರುವ ವ್ಯಕ್ತಿಗಳಾಗ್ಲಿ ಯಾರೇ ಆಗ್ಲಿ ಜ್ಞಾನ ಕೊಡುವವರಾಗ್ಲಿ ಏನೇ ಆಗ್ಲಿ ನಮ್ಮ ಬಗ್ಗೆ ಬೇರೆ ಪ್ರವರ್ತನೆ ಬಂದರೂ ಕೂಡ ಅದನ್ನು ನಾವು ಹಿಡಿಸಿಕೊಳ್ಳದೆ ಜ್ಞಾನ ಮಾತ್ರ ಪಡ್ಕೊಂಡು ಬರಬೇಕು ಎಂಬುದನ್ನು ತೋರಿಸಿಕೊಡ್ತಾನೆ. ಆ ರೀತಿಯಲ್ಲಿ ಕೃಷ್ಣ ಬಂದ, ಭೀಷ್ಮಕರಾಜ ಬರ್ತಾ ಇದ್ದಾನೆ, ಎಲ್ಲರನ್ನ ಎದುರ ಹಾಕೊಂಡ. ಎಲ್ಲರೂ ಹೇಳ್ತಾ ಇದ್ದಾರೆ ಕೃಷ್ಣನನ್ನ ಮತ್ತು ಒಳಗ್ ಕರೀಬಾರದು ಅಂತ. ಆವಾಗ ಮಾತ್ರ ಭೀಷ್ಮಕರಾಜ ಕೇಳಲಿಲ್ಲ ಮಾತು, ಕೃಷ್ಣ ದೊಡ್ಡವ ಬಂದಿದ್ದಾನೆ, ನೀವು ಏನೇ ಹೇಳಿ ನಾನಂತೂ ಕರೆದಿಲ್ಲ, ಕರೆಯದೇ ಬಂದಿದ್ದಾನೆ ಅತಿಥಿ, ಅವನ ಕೂಡಿಸಬೇಕು ಅಂತ ಬಂದು ಅಪ್ಪ ಎಲ್ಲ ಒಳಗೆಲ್ಲ ಇವರೇ ಕೂತಿದ್ದಾರೆ, ಅದಕ್ಕೆ ನೀನು ಹೊರಗಿದ್ದು ಬಿಡು, ಏನು ಗೆಸ್ಟ್ ಹೌಸ್ ಫಾರ್ಮ್ ಗೆಸ್ಟ್ ಹೌಸ್ ಅಂತ ಹೇಳ್ತಾರಲ್ಲ ಅಲ್ಲೇ ಉಪವನದಲ್ಲೇ ಬಿಡಾರವನ್ನು ಏರ್ಪಾಡು ಮಾಡಿದೆ. ಮತ್ತು ದೇವರು ಇಂದ್ರ ದೇವರಿಂದ ಹೇಳಿಸಿ ಒಳಗೆ ಏನು ಮಾಡಲಿಲ್ಲ, ಯಾಕೆ ಹೊರಗಿಂದ ಹೊರಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೋ ಇಲ್ಲೇ ಇರಲಿ ಅಂತ ಅಲ್ಲೇ ಇದ್ಬಿಟ್ಟ. ಹಾಗೆ ಸ್ವಾಮಿ ಅಲ್ಲೇ ಇದ್ದ, ಮಾರನೇ ದಿನ ಬರ್ತಾ ಇದ್ದಾಳೆ. ಅಸೂರ್ಯಂ ಪಶ್ಯ, ಜನ್ಮದಲ್ಲಿ ಸೂರ್ಯನನ್ನೂ ನೋಡ್ಲಿಲ್ಲಂತೆ, ಸೂರ್ಯನ ಕಿರಣ ಆಕೆಯ ಮೇಲೆ ಬೀಳಲಿಲ್ಲ ಅಂತ ಹೇಳ್ತಾರೆ. ಅಂಥ ಸೌಂದರ್ಯ ರಾಶಿ ತಾಯಿ ಹೊರಗೆ ಬರ್ತಾ ಇದ್ದಾಳೆ. ಎಲ್ಲರೂ ಹೇಗಿರುತ್ತಾಳೆ ರುಕ್ಮಿಣಿ ಎಂಬುದು ಗೊತ್ತಿಲ್ಲ ಯಾರಿಗೂ, ಇಡೀ ಲೋಕದ ಜನಕ್ಕೂ ರುಕ್ಮಿಣಿ ಎಂದು ನೋಡಲಿಲ್ಲ ಅವರು. ರುಕ್ಮಿಣಿನ ಫಸ್ಟ್ ಟೈಮ್ ನೋಡ್ತಾ ಇರೋದು, ಶಿಶುಪಾಲ ಮೊದಲುಕೊಂಡು ಎಲ್ಲರೂ ರುಕ್ಮಿಣಿನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂತಹ ಕಾಲಕ್ಕೆ ಆ ರುಕ್ಮಿಣಿ ದೇವಿ ನೋಡ್ಲಿಕ್ಕೆ ಎಲ್ಲರೂ ಇದ್ದಾರೆ. ಕೃಷ್ಣ ಎಲ್ಲಿ ಬಂದು ಬಿಡುತ್ತಾನೋ ಅಂತ ಒಳಗೆ ಹೊಡಿತಾ ಇದೆ, ಖಡ್ಗ ಹಿಡ್ಕೊಂಡೇ ಇದ್ದಾರೆ. ಅಂತಹ ಕಾಲಕ್ಕೆ ಪೂಜಾ ಮಾಡಿಕೊಂಡು ಬಂದಿರತಕ್ಕಂತಹ ರುಕ್ಮಿಣಿ ದೇವಿ ಎಲ್ಲರನ್ನ ನೋಡುತ್ತಾಳೆ ಒಂದು ಸಲ. ಆಕೆ ಬುದ್ಧಿಭಿಮಾನಿನಿ ಹೌದಾನೆ, ಆಕೆ ನೋಡಿದ ಕೂಡಲೇ ಎಲ್ಲರ ಬುದ್ಧಿ ಸ್ಥಗಿತ ಆಯಿತು, ಬ್ಲ್ಯಾಂಕ್ ಆಯಿತು, ಮೈಂಡ್ ಬ್ಲ್ಯಾಂಕ್ ಆಯಿತು ಅಂತ ಹೇಳ್ತಾರೆ. ಏನು ತೋರ್ತಾ ಇಲ್ಲ ಅವರಿಗೆ, ಹಾಗೆ ಇದ್ದಾರೆ. ಕೃಷ್ಣ ಪಾಪ ನಿಧಾನಕ್ಕೆ ಬಂದ, ಕೈ ಹಿಡ್ಕೊಂಡ, ಅವರೆದುರಿಗೆ ಕರಕೊಂಡು ಹೋಗೇ ಬಿಡುತ್ತಾ ಇದ್ದಾನೆ, ನೋಡ್ತಾನೆ ಇದ್ದಾರೆ, ಯಾರಿಗೂ ಏನು ಬುದ್ಧಿ ಹೊಳೆಯುತ್ತಾ ಇಲ್ಲ. ದೂರಕ್ಕೆ ಹೋದ ಮೇಲೆ ಆಕೆ ತನ್ನ ಕಣ್ಣಿನ ಅಸ್ತ್ರವನ್ನ ಬಿಡಿಸ್ತಾಳೆ ಮಾಯೆಯನ್ನ. ಎಲ್ಲರಿಗೂ ಅಯ್ಯೋ ಕೃಷ್ಣ ಹೋದ ಹೋದ, ಇನ್ನೆಲ್ಲಿ ಕೃಷ್ಣ ಹೋಗಿ ಆಯಿತು, ಕ್ಷಣಕಾಲದಲ್ಲೇ ದೃಶ್ಯ. ಮನಸ್ಸೇ ಕಣ್ಣು ಮುಚ್ಚಿದ್ರೆ ಶ್ರೀನಿವಾಸನ ಮುಂದಿರುತ್ತೆ. ತಿರುಪತಿಯಲ್ಲಿ ಶ್ರೀನಿವಾಸನ ಹತ್ರ ಹೋಗ್ಲಿಕ್ಕೆ ಎಷ್ಟು ಟೈಮ್ ಬೇಕು? ಕಣ್ಣು ಮುಚ್ಚಿದ್ರೆ ಅಲ್ಲಿರ್ತೀವಿ. ಇದನ್ನ ಕರ್ಕೊಂಡು ಹೋಗೋದು ಅವನೇ ಅಲ್ವಾ? ಭೀಮಸೇನ ದೇವರು ಕುರಿತು ಹೇಳ್ತಾರೆ, ಅರ್ಜುನ ಕರ್ಣ ಇವರೆಲ್ಲರನ್ನ ಹೊಗಳ್ತಾರೆ ಭಾರತದಲ್ಲಿ, ಬಹಳ ವೇಗದಿಂದ ಬಾಣವನ್ನ ಬಿಡುತ್ತಾರೆ, ಬಾಣ ಬಿಡುತ್ತಾರೆ, ಬಾಣ ಬಿಡುತ್ತಾರೆ. ಅದರಲ್ಲಿ ಕೆಲವರು ಹೇಳೋದೇನು, ಭೀಮಸೇನಿಗೆ ಈ ಬಿಲ್ಲು ಬಿಡ್ಲಿಕ್ಕೆ ಬರಲಿಲ್ಲ, ಬರೀ ಗದಾ ಹಿಡ್ಕೊಂಡು ಕೂತ್ಕೊಂಡಿದ್ದ, ಯಾಕೆ ಅದು ಬಹಳ ಇಂಟೆಲಿಜೆಂಟ್ ವಿದ್ಯಾ ಅಂತ ಏನೋ ಹೇಳಲಿಕ್ಕೆ ಶುರು ಮಾಡಿದ್ರು. ಅದಕ್ಕಂದ್ರೆ ಮಧ್ವಾಚಾರ್ಯ ಹೇಳ್ತಾರೆ, ಸ್ವಲ್ಪ ತಲೆ ಯೂಸ್ ಮಾಡಿ, ಬಾಣ ಹೊಡಿಬೇಕು, ಅದಕ್ಕೊಂದು ಧನಸ್ಸು ಬೇಕು, ಅದಕ್ಕೆ ಬಾಣ ಇಡಬೇಕು, ತೆಗಿಬೇಕು, ಹೊಡಿಬೇಕು, ಅದು ಹೋಗ್ಬೇಕು, ಅದು ಒಂದು ಬಡಿಬೇಕು, ಆದ್ಮೇಲೆ ಸಾಯ್ಬೇಕು. ಹೌದಾ? ಇದೆಲ್ಲ ಅವರು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮಾಡ್ತಾ ಇದ್ರು. ಅಷ್ಟು ಟೈಮ್ ನನಗೆ ಬೇಡ, ನೀವು ಬಾಣ ತೆಗೆದು ಬಿಡೋದ್ರಾಗೆ ನಾನೇ ಹೋಗಿ ಕೊಂದು ಬಿಟ್ಟಿರ್ತೇನೆ ಅವನನ್ನ, ಮತ್ತೆ ನೀನು ಬಾಣ ನಂಗೆ ಯಾಕೆ ಅಂತ ಹೇಳ್ತಾರೆ. ಅಂಥ ಭೀಮಸೇನ, ಅದ್ಭುತವಾದ ಭೀಮಸೇನ, ಆತನ ಅಸ್ತ್ರವಿದ್ಯಾ ಕೌಶಲ ಭಾರತ ಯುದ್ಧದಲ್ಲಿ ತೋರಿಕೊಡುತ್ತಾರೆ, ಎಲ್ಲರನ್ನ ಪರಾಭವ ಮಾಡಿಬಿಡುತ್ತಾರೆ. ಅಂಥ ಭೀಮಸೇನ ದೇವರೇ ಹಾಗಿದ್ದರೆ ಕೃಷ್ಣ ಎಷ್ಟು ವೇಗದಲ್ಲಿರಬೇಕು. ಹೊರಡತಾ ಇದ್ದಾನೆ, ರುಕ್ಮಿ ತಾನು ಹಿಂದೆ ಹೊರಟ, ನಾನು ಕೃಷ್ಣನನ್ನು ಹಿಡ್ಕೊಂಡು ರುಕ್ಮಿಯನ್ನ ಕಳ್ಕೊಂಡು ಬರ್ತೇನೆ, ಇಲ್ಲದಿದ್ದರೆ ಪುರಪ್ರವೇಶ ಮಾಡಲ್ಲ ಅಂತ ಅವರೇ ಅಂದುಕೊಂಡು, ಇವನಿಂದ ಪುರಪ್ರವೇಶ ಯೋಗ್ಯತೆ ಇಲ್ಲ, ಅದಕ್ಕೆ ಸಂಕಲ್ಪ ಹೀಗಾಗ್ತಾ ಇದೆ. ಹೊರಟ, ಸಿಗತಾ ಇಲ್ಲ. ರುಕ್ಮಿಣಿ ಕೇಳತಾಳೆ, ಸ್ವಲ್ಪ ಸಿಗಯ್ಯ, ಪಾಪ ಅವಸ್ಥೆ ಬಳತಾ ಇದ್ದಾನೆ ಅಣ್ಣ ಅಂದ್ರೆ ಸಿಕ್ಕ. ಬಾಣಗಳ ಪರಂಪರೆಯಿಂದ ಎಲ್ಲ ಕತ್ತರಿಸಿ ಹಾಕಿದ, ಅಷ್ಟಾನಿಶ್ಡ್ ಅಂತ ಹೇಳ್ತಾರಲ್ಲ, ಬಾಣ ಬೀಳಲಿಕ್ಕೆ ನೋಡಿದ್ರೆ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಮೃದು ಕೂತಿದೆ, ತಲೆ ಎಲ್ಲ ಕತ್ತರಿಸಿ ಹೋಗ್ತಾ ಇದೆ. ಕ್ಷಣದಲ್ಲಿ ಆ ರೀತಿ ಪುಡಿ ಪುಡಿ ಮಾಡಿ ಅವನನ್ನ ಹಿಡಿದು ಕೊನೆಗೆ ವಿರೂಪನನ್ನಾಗಿ ಮಾಡುತ್ತಾ ಇದ್ದಾರೆ. ಅರ್ಧ ಶಿರಸ್ಸಿನ ಕೂದಲು ತೆಗೆದು ಮೀಸೆ ತೆಗೆದು ಅವನ ಅವಮಾನ ಮಾಡುತ್ತಾ ಇದ್ದಾರೆ. ಯಾಕೆ ಅಂದ್ರೆ ಕ್ಷತ್ರಿಯನಿಗೆ ಅವಮಾನವೇ ಸಾವು, ಅದರಿಂದ ಆ ಥರ ಮಾಡಿ ಕಳಿಸಿಕೊಡ್ತಾ ಇದ್ದಾರೆ. ಅವನ ಬಿಡಬಾರದು, ಬಿಡಬೇಕು. ಯಾಕೆ? ರುಕ್ಮಿಣಿ ದೇವಿ ಬೇಡ ಅಂತ ಹೇಳ್ತಾಳೆ. ಅಯ್ಯೋ ಲಕ್ಷ್ಮೀದೇವಿ, ಆಕೆಗೂ ಅಣ್ಣ ಅಂತ ಅಭಿಮಾನ ಬಂತ ಅಂದ್ರೆ ಈಗ ಸಾಯಿಸಿದ್ರೆ ಮತ್ತೂ ಸೂತಕ ಬರುತ್ತಯ್ಯ, ಮದುವೆ ಇಲ್ಲಾಗಿ ಹೋಗುತ್ತೆ, ನಂತರ ಮತ್ತು ಮಾಡಿದ್ರೆ ಆಯಿತು ಅಂತ ಆಕೆ ಬೇಡ ಅಂತ ಹೇಳಿದ್ದು. ಸರಿ, ಕೃಷ್ಣ ಕಳಿಸಿಕೊಟ್ಟ. ಅವಾಗ ಬಲರಾಮ ದೇವರು ಬರ್ತಾರೆ, ಮಿಕ್ಕವರನ್ನ ಸದೆಬಡದು ಕೃಷ್ಣನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೃಷ್ಣ ರುಕ್ಮಿಣಿಯರ ವಿವಾಹ ಅದ್ಭುತವಾಗಿ ನಡೆಯಿತು. ಮಾಂಗಲ್ಯ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಸುಭಗೆ ಚಿರಂಜೀವ ಮಯಾ ಸಹ. ಜಗತ್ತಿನ ಎಲ್ಲರ ಒಳ್ಳೆಯದಕ್ಕಾಗಿ ಸ್ವಾಮಿ ಮದುವೆಯಾದ. ಅಂದರೆ ಮದುವೆ ಆಗ್ಲಿಕ್ಕೆ ಮುಂಚೆ ಹುಡುಗ ಬ್ರಹ್ಮಚಾರಿ, ಆಕೆ ಬ್ರಹ್ಮಚಾರಿಣಿ ಅಂತ ಇದು ಯಾವುದು ಇಲ್ಲ. ಇವರು ಅನಾದಿ ದಂಪತಿಗಳು, ನ್ಯಾಚುರಲ್ ಆಗಿ ಇಬ್ಬರೂ ದಂಪತಿಗಳೇ. ದಂಪತಿಗಳಲ್ಲದೇ ಇರುವ ಕ್ಷಣ ಎಂದೂ ಇಲ್ಲ, ಅನಾದಿಯಿಂದ ಹಾಗೆ. ಮತ್ತ್ಯಾಕೆ ಮದುವೆ ಮಾಡಿಕೊಂಡ್ರು? ಜಗತ್ತು ಹೇಳ್ತಾರೆ, ಭಕುತರಿಗಾಗಿ ಮದುವೆ ಹರುಬಿಕೊಂಡೆ, ಸುಲಭ ದೇವರ ದೇವ ವಿಜಯ ವಿಗ್ರಹ ವೆಂಕಟ ಅಂತ. ಆ ರೀತಿಯಲ್ಲಿ ಸ್ವಾಮಿ ರುಕ್ಮಿಣೀ ದೇವಿಯ ಮದುವೆ ಮಾಡಿಕೊಂಡು ಜಗತ್ತಿಗೆ ತೋರಿಕೊಟ್ಟ. ನಮ್ಮಲ್ಲೇ ಕೃಷ್ಣ ಬಿಂಬಮೂರ್ತಿ ಇದ್ದಾನೆ, ನಮ್ಮಲ್ಲೇ ಬುದ್ಧಿ ರುಕ್ಮಿಣಿ ಇದ್ದಾಳೆ. ಬುದ್ಧಿಯನ್ನ ಕೃಷ್ಣ ಹಿಡಿಯೋದೆ, ನಮ್ಮ ಬುದ್ಧಿಯನ್ನ ತನ್ನ ಕಡೆಗೆ ಸೆಳೆಕೊಳ್ಳೋದೆ. ಆ ಬುದ್ಧಿ ಎಲ್ಲಿದೆ? ನಮ್ದು ಶಿಶುಪಾಲಾದಿಗಳ ಮಧ್ಯೆ ಇದೆ. ನಮ್ಮ ತಲೆ ತುಂಬಾ ತಲೆಯಲ್ಲಿದ್ದು ಬುದ್ಧಿ ಇಲ್ಲಿದೆ. ಕೃಷ್ಣ ಎಲ್ಲಿರೋದು? ಹೃದಯದಲ್ಲಿ, ವನದಲ್ಲಿದ್ದಾನೆ, ಬಂದಿದ್ದಾನೆ, ವನಕ್ಕೆ ಬಂದಿದ್ದಾನೆ. ಮದುವೆ ನಡೀತಾ ಇದೆ. ಯಾರಿಗೆ? ನಮ್ಮ ಬುದ್ಧಿಗೂ ಶಿಶುಪಾಲಾದಿಗಳಿಗೂ. ಶಿಶುಪಾಲ ಅಂದ್ರೆ ಯಾರು? ಶಿಶು ಅಂದ್ರೆ ದೊಡ್ಡವರಾಗಿರ್ತಾರೆ, ಆದರೆ ಅವರಿಗಿನ್ನ ಹುಡುಕ್ತನ ಹೋಗಿರಲ್ಲ. ಅದಕ್ಕೆ ಇನ್ನ ಹುಡುಕ್ತನ ಹೋಗಿಲ್ಲ ಅಂತ ಕೇಳುತ್ತಾರೆ. ಅಂದ್ರೆ ಹುಡುಕ್ತನ ಹೋಗದಿರುವ ದೊಡ್ಡವರನ್ನೇನಂತಾರೆ ಆಂಗ್ಲದಲ್ಲಿ, ಮಫ್ ಅಂತ ಕರೀತಾರೆ. ಅವರು ಶಿಶು ಅಂತ ಸಂಸ್ಕೃತದಲ್ಲಿ ಕರೆದು. ಅಂಥ ಶಿಶುಗಳ ಗುಂಪಿಗೆ ಪಾಲಕ ಅಂತ ದೊಡ್ಡ ಮಫ್ ಅಂತ ಅರ್ಥ. ಅಂಥವನಿಗೆ ವೇದ ವಿದ್ಯೆಯನ್ನು ಕೊಟ್ಟರೆ ಹೇಗಾಗುತ್ತೆ? ಅದಕ್ಕೆ ಅಂಥ ಅಂದ್ರೆ ನಮ್ಮ ಬುದ್ಧಿ ಭಗವಂತನ ಕಡೆ ಅಲ್ಲದೆ ನಾನಾ ಲೌಕಿಕದ ಕಡೆ, ಈ ಅಜ್ಞಾನದ ಕಡೆ ಹೋಗ್ತಾ ಇದ್ದರೆ, ಆದ್ದರಿಂದ ಸೆಳೆದು ಈ ದೈತ್ಯರೆಲ್ಲ ಆಚೆ ನಮ್ಮ ಬುದ್ಧಿಯನ್ನು ಸೆಳೆಯುತ್ತಾ ಇದ್ದರೆ, ಕೃಷ್ಣ ಅವರನ್ನು ಸದೆಬಡದು ಆ ಬುದ್ಧಿಯನ್ನ ತಾನಾಗಿ ತನ್ನ ಕಡೆಗೆ ಸೆಳೆಕೊಂಡು ಹೋಗುವುದೇ ರುಕ್ಮಿಣೀಶ ವಿಜಯ. ನಾವು ಭಗವಂತನ ಪ್ರಾರ್ಥನೆ ಮಾಡಿದರೆ ಯಾರ ಮೂಲಕ? ವಾದಿರಾಜರ ಮೂಲಕ ಬೇಕಲ್ಲ. ರುಕ್ಮಿಣಿ ವಿವಾಹ ಆಗಬೇಕಾದರೆ ಬುದ್ಧಿ ದೇವರತ್ರ ಪ್ರಾರ್ಥನೆ ಕಳಿಸಬೇಕು. ನಮ್ಮ ಬುದ್ಧಿಯಿಂದ ಪ್ರಾರ್ಥನೆ ಮಾಡಿದರೆ ದೇವರು ಬರ್ತಾರೆ. ರುಕ್ಮಿಣಿ ಪ್ರಾರ್ಥನೆ ಮಾಡಿದಕ್ಕೆ ದೇವರು ಬಂದದ್ದು. ನಮ್ಮ ಬುದ್ಧಿಯಿಂದ ಪ್ರಾರ್ಥನೆ ಮಾಡಬೇಕಾದ್ರೆ ಡೈರೆಕ್ಟ್ ಪೋಸ್ಟ್ ಮಾಡಲಿಕ್ಕಿಲ್ಲ, ವಾದರಾಜರ ಮೂಲಕ ಹೋಯಿತದು. ಅದಕ್ಕೆ ವಾದರಾಜರ ಮೂಲಕ, ಮಧ್ವರ ಮೂಲಕ ಭಗವಂತನಿಗೆ ನಾವು ಪ್ರಾರ್ಥನೆಯನ್ನು ಕಳಿಸಿದರೆ ಭಗವಂತ ಬಂದು ನಮ್ಮ ಬುದ್ಧಿಯನ್ನು ತಾನಾಗಿ, ನಾವಾಗಿ ದೂಡೋದಲ್ಲ ಬುದ್ಧಿಯನ್ನು ದೇವರ ಕಡೆ, ತಾನಾಗಿಯೇ ಬುದ್ಧಿಯನ್ನು ಸ್ವೀಕಾರ ಮಾಡುತ್ತಾನೆ. ಆವಾಗ ನಮ್ಮ ಮನಸ್ಸು ಇನ್ಯಾವ ಪ್ರಯತ್ನವೂ ಇಲ್ಲದೆ ತಾನಾಗಿಯೇ ಭಗವಂತನಲ್ಲಿ ನಿಲ್ಲುತ್ತೆ. ಹಾಗಾದರೆ ಸದಾ ಭಗವಂತನ ರುಕ್ಮಿಣಿ ದೇವಿ ಮದುವೆ ಆಗಲಿಕ್ಕೆ ಮುಂಚೆ ದೂರ ಇದ್ದು, ಮದುವೆ ಆದ ಮೇಲೆ ಬಿಟ್ಟಿದ್ಲ? ದೇವರನ್ನ ಎಡಬಿಡದೆ ಹಾಗೇ ಇದ್ದು. ಹಾಗೆ ನಮ್ಮ ಬುದ್ಧಿಯು ಕೂಡ ಶ್ರೀಹರಿಯನ್ನ ಎಡಬಿಡದೆ ಸಮಾಧಿಯಲ್ಲೇ ಸದಾ ಇರುವಂತೆ ಮಾಡುತ್ತಾನೆ ಭಗವಂತ. ಹಾಗಾದರೆ ಆ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಭಗವಂತನ ಪಾದಾರವಿಂದದಲ್ಲಿ ಸದಾ ಇರುವಂತೆ ಮಾಡುವುದೇ ರುಕ್ಮಿಣೀಶ ವಿಜಯ. ಆ ರುಕ್ಮಿಣೀಶ ವಿಜಯಕ್ಕಾಗಿ ಈ ರುಕ್ಮಿಣೀಶ ವಿಜಯ ಕೇಳಬೇಕು. ಈ ರುಕ್ಮಿಣೀಶ ವಿಜಯ ಕೇಳಿದ್ರೆ ಏನಾಗುತ್ತೆ? ಸಂಸಾರದಲ್ಲಿ ಒಂದೊಂದು ಹಂತ, ಮದುವೆ ಹೀಗೆ ಹಾಗೆ. ಮದುವೆ ಅಂದ್ರೆ ಏನೂ ಅಲ್ಲ. ಕೃಷ್ಣದೇವರಾಯ ಇನ್ನೇನು ಕೂಡಬೇಕು ಸಿಂಹಾಸನದ ಮೇಲೆ, ಹುಡುಗ ಯಂಗ್ ಛಾಪ್ ಅಂಥವ್ರನ್ನ ಕೂಡಿಸಬೇಕು. ತಿಮ್ಮರುಸು ಕೂಡಿಸ್ತಾನೆ, ವೃದ್ಧರು ಇನ್ನೇನು ಕೂಡಬೇಕು. ಆ ಮೂಮೆಂಟ್ ಅಲ್ಲಿ ಸ್ವಲ್ಪ ಬಾರಯ್ಯ ಒಳಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ. ಹೋಗಿ ಬಾಗಿಲು ಹಾಕಿ ಏಟು ಬಾರಿಸಿಬಿಡ್ತಾನೆ ಹಾಗೆ ಕಪಾಳಕ್ಕೆ. ಅರ್ಥವೇ ಆಗಲ್ಲ ಕೃಷ್ಣದೇವರಾಯನಿಗೆ. ಸಂದರ್ಭ ಏನು, ಯಾಕೆ ಹೊಡಿತಾ ಇದ್ದಾರೆ, ನಾನೇನ್ ಮಾಡಿದ್ರು, ತಪ್ಪು ಮಾಡಿದ್ರೆ ಹೊಡೆದ್ರೆ ಗೊತ್ತಾಗ ಮೊದಲೇ ಫಿಕ್ಸ್ ಆಗಿರತ್ತೆ ಹೊಡಿತಾರೆ ಅಂತೇಳಿ. ಏನೂ ಗೊತ್ತಿರ ಸಡನ್ ಆಗಿ ಹೊಡೆದ್ರೆ ಯಾಕೆ ಹೊಡಿತಿದ್ಯಾ ಅಂತ ಅರ್ಥವೇ ಆಗಲ್ಲ. ಅಂತ ಕಾಲಕ್ಕೆ ಅಳುವ ಬರಲ್ಲ, ಯಾಕೆ ಹೊಡಿತಾ ಇದ್ದಾರೆ ಅಂತೇಳಿ ನೋಡ್ತಾ ಇದ್ರೆ ತಿಮ್ಮರಸು ಹಿಡಿದಂತೆ, ನಿನಗೆ ನಾಳೆ ಬೆಳಿಗ್ಗೆ ಎಲ್ಲರೂ ಶಿಕ್ಷಾ ಕೊಡ್ತೀಯಾ, ಶಿಕ್ಷಾ ಕೊಡೋ ಕಾಲಕ್ಕೆ ಅದರ ಟೇಸ್ಟ್ ನಿನಗೆ ಗೊತ್ತಿರಬೇಕಲ್ಲ, ನೋವಿನ ಅನುಭವ ನಿನಗೆ ಬೇಕಲ್ಲ, ಅದಕ್ಕೆ ಕೊಟ್ಟೆ, ಎಚ್ಚರ ಇರಲಿ ಅಂತ ಕರ್ಕೊಂಡು ಹೋಗ್ತಾರೆ. ಅದು ಗುರುಗಳು ಮಾಡುವ ಕೆಲಸ. ಹಾಗೆ ಭಗವಂತ ಈ ವಿಶೇಷವಾದ ಸಂಸಾರ ಜೀವನದಲ್ಲಿ ದೇವರ ಕಡೆ ನಮ್ಮ ಮನಸ್ಸು ಹೋಗಬೇಕಾದರೆ ನಾನಾ ರೀತಿಯಾದಂತಹ ದುಃಖ ದರ್ಶನ ಆಗಬೇಕು. ಯಾವುದು ಅಂದ್ರೆ ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ ಅಂತ. ವಿರಕ್ತಿ ಬರಬೇಕಲ್ಲ, ವಿರಕ್ತಿವಾಗಿಲ್ಲ, ರಕ್ತಿ ಕೂತಿದೆ ಅದು ಹೋಗಿ ವಿರಕ್ತಿ ಬರಬೇಕಾದ್ರೆ ಮದುವೆ ಆಗದಿದ್ರೆ ವಿರಕ್ತಿ ಬರಲ್ಲ, ಬಂದಂತೆ ಇರುತ್ತೆ, ರಕ್ತಿಯೇ ಕೂತಿರುತ್ತೆ, ತಲೆ ಮಾತ್ರ ಅಲ್ಲಿರುತ್ತೆ, ನಾವು ಸನ್ಯಾಸ ತಗೊಂಡಿರ್ತೀವಿ. ಹಾಗಲ್ಲ, ಒಂದು ಸಲ ಹಾಕಿಬಿಟ್ರೆ ಮದುವೆ ಮಾಡಿಬಿಟ್ರೆ ನಂತರ ಸ್ವಾಮಿ ಏನ್ ಮಾಡುತ್ತಾನೆ, ಈಸ್ ಗೋಯಿಂಗ್ ಟು ಟೆಸ್ಟ್ ಯು ಅಲ್ವಾ. ನಾನಾ ರೀತಿ ಎಲ್ಲ ಅಂದ್ರೆ ಮದುವೆ ಅಂದ್ರೆ ಬಹಳ ರುಚಿಯಾಗಿರುತ್ತೆ ಅಂತ ಬೇಡ. ಭಗವಂತ ನನಗೆ ಆತನ ಕಡೆ ಒಲವು ಕೊಡಲಿಕ್ಕಾಗಿ ಪರೀಕ್ಷಾ ಕೊಡತಾ ಇದ್ದಾನೆ. ಯಾವುದು ಯಜ್ಞ, ಇದು ದೊಡ್ಡ ಯಜ್ಞ. ಹೆಂಡತಿ ಗಂಡ ಅಂತ ಸೇರಿದರೆ ಇಬ್ಬರು ಸೇರಿ ಭಗವಂತನ ಸೇವಾ ಮಾಡಲಿಕ್ಕೆ ಅಪರೂಪದ ಅವಕಾಶ ಕೊಟ್ಟದು ಭಗವಂತ. ಅಂಥ ಅವಕಾಶ ಕೊಡ್ತಾ ಇದ್ದಾನೆ. ಅಂಥ ಕಾಲಕ್ಕೆ ಇಬ್ಬರಿಗೂ ವೈಯಕ್ತಿಕವಾಗಿಯೂ ಪ್ರತ್ಯೇಕ ಪ್ರತ್ಯೇಕ ಇಬ್ಬರಿಗೂ ಸೇರಿಯೂ ಭಗವಂತ ಅನೇಕ ಟೆಸ್ಟ್ ಇಡುತ್ತಾನೆ. ಅದೆಲ್ಲ ಪಾಸ್ ಆಗಿ ಹೋಗಬೇಕು ದೇವರತ್ತರಿಗೆ. ಅದರಿಂದ ನಿನಗೆ ನಾನಾ ರೀತಿಯಾಗಿರತಕ್ಕಂಥ ಸಾಧನೆ ಮಾಡಿಸಲಿಕ್ಕೆ ಭಗವಂತ ಮದುವೆಯನ್ನ ಮಾಡುತ್ತಾ ಇದ್ದಾನೆ ಎಂಬುದು ಸತ್ಯವಾದ ವಿಚಾರ. ಅದರಿಂದ ಅಯ್ಯೋ ಮದುವೆ ಆಯಿತು ನಾನಾ ದುಃಖಗಳು ಬರುತ್ತೆ ಏನೋ ಅಂತ ಟೆನ್ಷನ್ ಪಡುವುದು ಬೇಡ, ಬಂದೇ ಬರುತ್ತೆ, ಫಿಕ್ಸ್ ಮಾಡಿಕೊಂಡ್ಬಿಡು. ಅದರಿಂದ ಮುಂದೆ ಏನ್ ಬರುತ್ತೋ ಏನೋ ಏನಾಗುತ್ತೆ ಏನೋ ಏನಿಲ್ಲ, ಬರುತ್ತೆ ಎಂಬುದು ಫಿಕ್ಸ್ ಆದ್ರೆ ಟೆನ್ಷನ್ ಇರಲ್ಲ, ಬರುತ್ತೆ ಎಂಬುದು ಡೌಟ್ ಇದ್ರೆ ಆ ಟೆನ್ಷನ್ ಆಗುತ್ತೆ. ಖಂಡಿತ ಬಂದೇ ಬರುತ್ತೆ, ಎಲ್ಲಾ ತೊಂದರೆಗಳು ಬರುತ್ತೆ, ಬಂದರೂ ಕೂಡ ಏನು ಹೆದರಬೇಕಾಗಿಲ್ಲ, ಯಾಕೆ ಸ್ವಾಮಿ ಇದ್ದಾನೆ. ನಮ್ಮ ಸ್ವಾಮಿ ನಮ್ಮ ಜೊತೆಗಿರುವಾಗ ಆಸೆಯನ್ನೇನೇ ಬಂದರೂ ಕೂಡ ಸ್ವಾಮಿಗಳ ಭಗವಂತ ಇರ್ತಾನೆ, ಗುರುಗಳಿರ್ತಾರೆ. ಅದರಿಂದ ಅರ್ಜುನ ಇದ್ದ, ಕೃಷ್ಣ ಇದ್ದ, ಯುದ್ಧಕ್ಕೆ ಹೊರಟಿದ್ದ, ಯುದ್ಧಕ್ಕೆ ಹೊರಟರೂ ಕೂಡ ಎದುರಿಗಿದ್ದವರು ಒಬ್ಬೊಬ್ಬರಲ್ಲ, ಎಂಥೆಂಥ ಅಪರೂಪದ ಮೇಧಾವಿಗಳು, ಎದುರಿಯವನ್ನ ತಿಂದು ಬಿಡುವ ತಿಮಿಂಗಳಗಳೆಲ್ಲ ಇದ್ರು, ಭೀಷ್ಮ ದ್ರೋಣಾದಿಗಳೆಲ್ಲ ಅವರ ಮುಂದೆ ಅರ್ಜುನ ಹುಳ ಸುಟ್ಟು ಬಿಡತಾ ಇದ್ರು. ಅಂಥ ಪವರ್ಫುಲ್ ಪರ್ಸನ್ಸ್ ಎಲ್ಲ ಇದ್ರು, ಒಬ್ಬೊಬ್ಬರ ಅಸ್ತ್ರ ಸುಡತಾ ಇತ್ತು. ಆದರೆ ಕೃಷ್ಣ ಇದ್ದದ್ದಕ್ಕೆ ಅರ್ಜುನ ಮೇಲೆ ಪ್ರಯೋಗ ಆದಂತಹ ಯಾವ ಬಾಣವೂ ಕೆಲಸ ಮಾಡಲಿಲ್ಲ, ಎಲ್ಲಾ ಸ್ಟ್ಯಾಂಡ್ ಸ್ಟಿಲ್ ಹಾಗೇ ಕಾದುಕೊಂಡಿತ್ತು. ಹೌದು, ಯುದ್ಧಕ್ಕೆ ಹೋಗಿದ್ದ, ಕಷ್ಟಗಳು ಬಂದವು, ಕೃಷ್ಣನಿಂದ ಗೆದ್ದ. ಕೊನೆಗೆ ಕೃಷ್ಣ ತಾನು ಇಳಿಯದೆ ಅರ್ಜುನನನ್ನ ಇಳಿಸಿ ಕೃಷ್ಣ ಇಳಿದ ಕೂಡಲೇ ಆ ಇಡೀ ಬಾಣಗಳು ಭಸ್ಮ ಮಾಡಿಬಿಡ್ತು ರಥವನ್ನ. ಅವಾಗ ಹೇಳ್ತಾನೆ ಕೃಷ್ಣ, ನೀನು ಬದುಕಿದ್ದು ಯುದ್ಧದಲ್ಲಿ ನಿನ್ನಿಂದಲ್ಲ ನನ್ನಿಂದ ಅಂತ ತಿಳಿಸಿಕೊಡ್ತಾನೆ. ಹಾಗಾದರೆ ನಮಗೂ ಈ ಯುದ್ಧದಲ್ಲಿ ಕೃಷ್ಣ ಸಾರಥಿಯಾಗಿದ್ದಾನೆ, ರಥ ಸಾರಥಿಯವ, ಅವನ ಮೇಲೆ ಬದುಕುವಂತವರು ನಾವು. ನಾವೇನೋ ಮದುವೆ ನಾನಾ ರೀತಿ ಯುದ್ಧಕ್ಕೆ ಹೊರಡುತ್ತಾ ಇದ್ದೇವೆ. ಯುದ್ಧಕ್ಕೆ ಹೊರಟಾಗ ಸದಾ ಜಯ ಬಿಂಬನ ಪಾದಕ್ಕೆ ಶರಣಾಗತನ ಆಗತ್ತೆ. ಹಾಗಾದರೆ ಎರಡು ಫಿಕ್ಸೇಷನ್ ಬೇಕಿಲ್ಲ, ಏನದು ಮದುವೆ ಕಾಲಕ್ಕೆ, ಇವತ್ತು ಶುಭ ಶುಕ್ರವಾರ ಒಳ್ಳೆಯದು ಮಂಗಳ ಅಂತಾಗಿದ್ದು. ಮಂಗಳ ಯಾವುದು ಅಂದ್ರೆ ಮನಸ್ಸಿನ ಕಲ್ಮಶ ಕಳ್ಕೊಳ್ಳೋದೇ ಮಂಗಳ. ಕಲ್ಮಶ ಕೂತಿದೆ, ಏನಪ್ಪ ಮದುವೆ ಮಾಡ್ತಾ ಇದ್ದಾರೆ, ನಾನು ಮಾಡ್ಕೊಂತಾ ಇದ್ದೀನಿ, ಏನಾಗತ್ತೋ ಏನೋ ಏನೋ, ಇದು ಎಲ್ಲರಿಗೂ ಇರುತ್ತೆ, ಮದುವೆ ಆಗೋ ಕಾಲಕ್ಕೆ ಎಲ್ಲ ಟೆನ್ಷನ್ ಇರುತ್ತೆ. ಫಿಕ್ಸ್ ಮಾಡಿಕೊಂಡ್ಬಿಟ್ರೆ ಆಯ್ತಲ್ಲ, ಖಚಿತವಾಗಿ ತೊಂದರೆಗಳು ಬಂದೇ ಬರುತ್ತೆ, ಫಿಕ್ಸ್ ಆಯ್ತು. ಆದರೆ ಅದು ನನ್ನ ಏನೂ ಮಾಡಲ್ಲ ಎಂಬುದು ಫಿಕ್ಸ್ ಮಾಡಿಕೋ. ಯಾಕೆ, ಸ್ವಾಮಿ ಇದ್ದಾನೆ, ಗುರುಗಳಿದ್ದಾನೆ, ಸಾಕಲ್ಲ, ಇಷ್ಟಕ್ಕಿಂತ ಮಂಗಳ ಬೇಕಾ? ನಮಗೆ ತೊಂದರೆಗಳೇ ಬರಬಾರದು ಅಂತ ದೇವರನ್ನ ಕೇಳಬಾರದು. ಬಂದ ತೊಂದರೆ ಏನು ಮಾಡದಿದ್ರೆ ಸಾಕಲ್ಲ, ತೊಂದರೆ ಬಾರದಂಗಿರೋದು, ಬಂದರೂ ಏನು ಮಾಡಿದ್ರು ಎರಡೂ ಒಂದೇ ಅಲ್ಲ. ಆಯ್ತು, ಶುಭ ಅಲ್ವಾ? ಅದರಿಂದ ಬಿಂಬನ ಎಚ್ಚರ ಸದಾ ಇರಲಿ. ಇದೇ ರುಕ್ಮಿಣೇಶ ವಿಜಯ. ಶ್ರೀಕೃಷ್ಣ ಅರ್ಪಣಮಸ್ತು. ನಿಮ್ಗೆ ಒಳ್ಳೆ ದಿಗ್ವಿಜಯ ಆಗಲಿ, ಚೆನ್ನಾಗಿರಲಿ.